ನನ್ನ ಪ್ರಿಯ ದೇಶಬಾಂಧವರೇ, ನಮಸ್ಕಾರ. ಹವಾಮಾನ ಬದಲಾಗುತ್ತಿದೆ. ಈ ಬಾರಿ ಬಿಸಿಲೂ ಹೆಚ್ಚಿತ್ತು, ಆದರೆ ಮಳೆ ಸರಿಯಾದ ಸಮಯಕ್ಕೆ ಆರಂಭವಾಗಿ ಮುನ್ನಡೆದಿದೆ. ದೇಶದ ಹಲವಾರು ಸ್ಥಳಗಳಲ್ಲಿ ಧಾರಾಕಾರ ಮಳೆ ಸುರಿದು ವಾತಾವರಣ ಆಹ್ಲಾದಕರವಾಗಿದೆ. ಮಳೆಯಿಂದಾಗಿ ಹಿಂದಿನ ದಿನಗಳ ಬೇಸಿಲ ಬೇಗೆ ತಗ್ಗಿ ಆರಾಮದಾಯಕವೆನಿಸಿದೆ. ಜೀವನದಲ್ಲಿ ಎಷ್ಟೇ ಏಳು ಬೀಳುಗಳಿರಲಿ, ಎಷ್ಟೇ ಉದ್ವೇಗ ಆತಂಕಗಳಿರಲಿ, ವೈಯಕ್ತಿಕ ಜೀವನದಲ್ಲಾಗಲಿ ಇಲ್ಲ ಸಾರ್ವಜನಿಕ ಜೀವನದಲ್ಲಾಗಲಿ, ವರ್ಷಧಾರೆಯ ಆಗಮನದಿಂದಲೇ ನಮ್ಮ ಮನಸ್ಥಿತಿ ಬದಲಾಗುತ್ತದೆ ಎಂಬುದನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ಇಂದು ಭಗವಾನ್ ಜಗನ್ನಾಥ ರಥಯಾತ್ರೆಯನ್ನು ದೇಶದ ಹಲವಾರು ಭಾಗಗಳಲ್ಲಿ ಜನರು ಬಹಳ ಶ್ರದ್ಧೆ ಮತ್ತು ಉಲ್ಲಾಸಪೂರ್ವಕವಾಗಿ ಆಚರಿಸುತ್ತಿದ್ದಾರೆ. ಈಗಂತೂ ದೇಶದ ಹಲವಾರು ಕಡೆ ಭಗವಾನ್ ಜಗನ್ನಾಥ ರಥಯಾತ್ರೆಯನ್ನು ಕೈಗೊಳ್ಳಲಾಗುತ್ತಿದೆ. ಭಗವಾನ್ ಜಗನ್ನಾಥನ ಜೊತೆ ದೇಶದ ಬಡವ ಜೊತೆಗೂಡಿದ್ದಾನೆ. ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಯನವನ್ನು ಮಾಡಿದ್ದಾರೋ ಅವರು ಗಮನಿಸಿರಬಹುದು, ಅಂಬೇಡ್ಕರ್ ಅವರು ಜಗನ್ನಾಥ ದೇವಾಲಯ ಮತ್ತು ಅಲ್ಲಿಯ ಪರಂಪರೆ ಬಗ್ಗೆ ಬಹಳ ಪ್ರಶಂಸೆ ಮಾಡುತ್ತಿದ್ದರು. ಏಕೆಂದರೆ ಅಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ಸಾಮರಸ್ಯ ಅಂತರ್ನಿಹಿತವಾಗಿತ್ತು. ಭಗವಾನ್ ಜಗನ್ನಾಥ ಬಡವರ ದೇವರು. ಇನ್ನು ಕೆಲ ಜನರಿಗೆ ಮಾತ್ರ ಇಂಗ್ಲಿಷ್ ಪದ ಜಗರ್ನಾಟ್ ಅರ್ಥ ಗೊತ್ತಿರಬಹುದು. ಅದರ ಅರ್ಥ ಏನೆಂದರೆ ಯಾರು ತಡೆಹಿಡಿಯಲಾಗದಂತಹ ಭವ್ಯರಥ ಎಂದು. ಜಗರ್ನಾಟ್ ಪದದ ಡಿಕ್ಷನರಿ ಮೀನಿಂಗ್ ತೆರೆದು ನೋಡಿದರೆ ಈ ಶಬ್ದ ಜಗನ್ನಾಥ ರಥದಿಂದಲೇ ಉದ್ಭವವಾಗಿದೆ ಎಂಬುದು ತಿಳಿಯುತ್ತದೆ. ಇದರಿಂದ ವಿಶ್ವದ ಜನರೂ ಕೂಡ ಜಗನ್ನಾಥ ದೇವರ ರಥಯಾತ್ರೆಯ ಮಹಾತ್ಮೆಯನ್ನು ತಮ್ಮದೇ ರೀತಿಯಲ್ಲಿ ಹೇಗೆ ಸ್ವೀಕರಿಸಿದ್ದಾರೆ ಎಂಬುದು ತಿಳಿಯುತ್ತದೆ. ಭಗವಾನ್ ಜಗನ್ನಾಥ ರಥಯಾತ್ರೆಯ ಸಂದರ್ಭದಲ್ಲಿ ದೇಶದ ಸಮಸ್ತ ಜನರಿಗೆ ನಾನು ಶುಭಾಶಯ ಕೋರುತ್ತೇನೆ ಮತ್ತು ಭಗವಾನ್ ಜಗನ್ನಾಥರ ಪಾದಕಮಲಗಳಲ್ಲಿ ನಮಸ್ಕರಿಸುತ್ತೇನೆ. ಭಾರತದ ವಿವಿಧತೆಯಲ್ಲಿ ವಿಶೇಷತೆಯೂ ಇದೆ. ಭಾರತದ ವಿವಿಧತೆಯೇ ಭಾರತದ ಶಕ್ತಿಯೂ ಹೌದು. ರಂಜಾನ್ ಪವಿತ್ರ ತಿಂಗಳನ್ನು ಎಲ್ಲರೂ ಬಹಳ ಶ್ರದ್ಧಾಭಕ್ತಿಯಿಂದ ಪವಿತ್ರತೆಯ ಭಾವದಿಂದ ಆಚರಿಸಿದ್ದಾರೆ. ಈಗ ಹಬ್ಬದ ಸಂಭ್ರಮ. ಈದ್ ಉಲ್ ಫಿತರ್ ಸಂದರ್ಭದಲ್ಲಿ ನನ್ನ ಪರವಾಗಿ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ರಂಜಾನ್ ತಿಂಗಳು ಪುಣ್ಯಪ್ರಾಪ್ತಿಯ ದಾನದ ಮಾಸ, ಸಂತೋಷವನ್ನು ಹಂಚುವ ಮಾಸ, ಮತ್ತು ನೀವು ಎಷ್ಟು ಸಂತೋಷವನ್ನು ಹಂಚುತ್ತೀರೋ ಅದು ಅಷ್ಟು ವೃದ್ಧಿಸುತ್ತದೆ. ಬನ್ನಿ, ನಾವೆಲ್ಲರೂ ಈ ಪವಿತ್ರ ಉತ್ಸವಗಳಿಂದ ಪ್ರೇರಣೆ ಪಡೆದು ಆನಂದದ ಭಂಡಾರವನ್ನು ಹಂಚುತ್ತಾ ಸಾಗೋಣ, ದೇಶವನ್ನು ಮುನ್ನಡೆಸೋಣ. ರಂಜಾನ್ ಪವಿತ್ರ ತಿಂಗಳಲ್ಲಿ ಉತ್ತರ ಪ್ರದೇಶದ ಬಿಜ್ನೌರ್ನ ಮುಬಾರಕ್ಪುರ್ ಗ್ರಾಮದ ಒಂದು ಘಟನೆ ಬಹಳ ಪ್ರೇರಣಾದಾಯಕವಾಗಿ ಬೆಳಕಿಗೆ ಬಂದಿದೆ. ಸುಮಾರು 3,500 ಜನಸಂಖ್ಯೆಯ ಮುಸ್ಲಿಂ ಬಾಂಧವರ ಕುಟುಂಬಗಳು ಆ ಪುಟ್ಟ ಗ್ರಾಮದಲ್ಲಿ ನೆಲೆಸಿವೆ. ಒಂದು ರೀತಿ ಹೇಳುವುದಾದರೆ ಹೆಚ್ಚಿನ ಜನಸಂಖ್ಯೆ ಮುಸ್ಲಿಂ ಕುಟುಂಬಗಳ ಸೋದರ ಸೋದರಿಯರದ್ದೇ ಆಗಿದೆ. ಈ ರಂಜಾನ್ ತಿಂಗಳಲ್ಲಿ ಈ ಗ್ರಾಮಸ್ಥರು ಒಟ್ಟಾಗಿ ಶೌಚಾಲಯ ನಿರ್ಮಿಸುವ ನಿರ್ಣಯ ಕೈಗೊಂಡಿದ್ದಾರೆ ಮತ್ತು ಈ ವ್ಯಕ್ತಿಗತ ಶೌಚಾಲಯ ನಿರ್ಮಾಣಕ್ಕೆ ಸರ್ಕಾರದಿಂದಲೂ ಸಹಾಯ ಸಿಗುತ್ತದೆ ಮತ್ತು ಈ ಅನುದಾನದ ಮೊತ್ತ ಸುಮಾರು 17 ಲಕ್ಷ ರೂಪಾಯಿಗಳನ್ನು ಅವರಿಗೆ ನೀಡಲಾಗಿದೆ. ನಿಮಗೆ ಇದನ್ನು ಕೇಳಿ ಆಶ್ಚರ್ಯವೂ ಆಗಬಹುದು ಮತ್ತು ಆನಂದವೂ ಆಗಬಹುದು. ಈ ರಂಜಾನ್ ಪವಿತ್ರ ತಿಂಗಳಲ್ಲಿ ಮುಸ್ಲಿಂ ಸೋದರ ಸೋದರಿಯರು 17 ಲಕ್ಷ ರೂಪಾಯಿಗಳನ್ನು ಸರ್ಕಾರಕ್ಕೆ ಹಿಂದಿರುಗಿಸಿದ್ದಾರೆ ಮತ್ತು ತಮ್ಮ ಶೌಚಾಲಯವನ್ನು ತಮ್ಮ ಪರಿಶ್ರಮ ಮತ್ತು ತಮ್ಮದೇ ಹಣದಿಂದ ನಿರ್ಮಿಸಿಕೊಳ್ಳುವುದಾಗಿಯೂ ಮತ್ತು ಈ 17 ಲಕ್ಷ ರೂಪಾಯಿಗಳನ್ನು ಗ್ರಾಮದ ಇತರ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಬೇಕೆಂದು ಹೇಳಿದ್ದಾರೆ. ಈ ರಂಜಾನ್ ಪವಿತ್ರ ಸಂದರ್ಭವನ್ನು ಸಮಾಜದ ಏಳ್ಗೆಯ ಸಂದರ್ಭವನ್ನಾಗಿ ಪರಿವರ್ತಿಸಿದ್ದಕ್ಕೆ ಮುಬಾರಕ್ಪುರದ ಸಮಸ್ತ ಗ್ರಾಮಸ್ಥರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅವರ ಒಂದೊಂದು ವಿಷಯವೂ ಪ್ರೇರಣಾದಾಯಕವಾಗಿದೆ ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯ ಅಂದರೆ ಅವರು ಮುಬಾರಕ್ಪುರವನ್ನು ಬಯಲು ಶೌಚಮುಕ್ತ ಮಾಡಿದ್ದಾರೆ. ಇದೇ ರೀತಿ ನಮ್ಮ ದೇಶದ ಸಿಕ್ಕಿಂ, ಹಿಮಾಚಲ ಪ್ರದೇಶ ಮತ್ತು ಕೇರಳ ರಾಜ್ಯಗಳು ಈಗಾಗಲೇ ಬಯಲು ಶೌಚಮುಕ್ತ ಎಂದು ಘೋಷಿಸಲ್ಪಟ್ಟಿವೆ. ಈ ವಾರ ಉತ್ತರಾಖಂಡ ಮತ್ತು ಹರಿಯಾಣ ಕೂಡ ODF ಎಂದು ಘೋಷಿಸಲ್ಪಟ್ಟಿವೆ. ಈ ಕೆಲಸವನ್ನು ಪೂರ್ತಿಗೊಳಿಸಿದ್ದಕ್ಕೆ ನಾನು ಈ 5 ರಾಜ್ಯಗಳ ಆಡಳಿತ ವರ್ಗಕ್ಕೆ, ಸರ್ಕಾರಕ್ಕೆ ಮತ್ತು ಜನತಾ ಜನಾರ್ದನರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಯಾವುದೇ ವ್ಯಕ್ತಿಯ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ಏನನ್ನಾದರೂ ಒಳಿತನ್ನು ಮಾಡಬೇಕಾದರೆ ಬಹಳ ಶ್ರಮಿಸಬೇಕಾಗುತ್ತದೆ ಎಂಬುದು ನಮಗೆಲ್ಲರಿಗೂ ಚೆನ್ನಾಗಿ ತಿಳಿದಿದೆ. ಒಂದೊಮ್ಮೆ ನಮ್ಮ ಕೈ ಬರಹ ಚೆನ್ನಾಗಿಲ್ಲ, ಅದನ್ನು ಸರಿಪಡಿಸಿಕೊಳ್ಳಬೇಕಾಗಿದೆ ಎಂದಾದರೆ ಬಹಳ ಸಮಯದವರೆಗೆ ಜಾಗರೂಕರಾಗಿ ಬರೆಯುವ ಅಭ್ಯಾಸ ಮಾಡಬೇಕಾಗುತ್ತದೆ. ಆಗ ಮಾತ್ರ ನಮ್ಮ ಶಾರೀರಿಕ ಮತ್ತು ಮಾನಸಿಕ ಅಭ್ಯಾಸ ಬದಲಾಗುತ್ತದೆ. ಸ್ವಚ್ಛತೆಯ ವಿಷಯವೂ ಹಾಗೇ ಇದೆ. ಇಂಥ ಕೆಟ್ಟ ಅಭ್ಯಾಸಗಳು ನಮ್ಮ ಸ್ವಭಾವದ ಅಂಗವಾಗಿ ಹೋಗಿವೆ. ನಮ್ಮ ಅಭ್ಯಾಸದ ಭಾಗವಾಗಿವೆ. ಇದರಿಂದ ಮುಕ್ತರಾಗಲು ಅವಿರತ ಪ್ರಯತ್ನ ಮಾಡಲೇಬೇಕಾಗಿದೆ. ಎಲ್ಲರ ಗಮನ ಸೆಳೆಯಬೇಕು. ಉತ್ತಮ ಪ್ರೇರಣಾದಾಯಕ ಘಟನೆಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳಲೇಬೇಕು. ಇಂದು ಸ್ವಚ್ಛತೆ ಎಂಬುದು ಸರ್ಕಾರಿ ಕಾರ್ಯಕ್ರಮವಾಗಿ ಉಳಿದಿಲ್ಲ ಎಂಬುದು ನನಗೆ ಸಂತೋಷವೆನಿಸಿದೆ. ಇದು ಸಮಾಜದ ಜನಸಾಮಾನ್ಯರ ಆಂದೋಲನವಾಗಿ ಪರಿವರ್ತನೆಗೊಳ್ಳುತ್ತಾ ಸಾಗಿದೆ. ಅಲ್ಲದೆ ಆಡಳಿತ ವರ್ಗದಲ್ಲಿರುವವರು ಜನರ ಸಹಭಾಗಿತ್ವದಲ್ಲಿ ಈ ಕೆಲಸವನ್ನು ಮಾಡಿದಾಗ ಶಕ್ತಿ ವೃದ್ಧಿಸುತ್ತದೆ. ಕೆಲ ದಿನಗಳ ಹಿಂದೆ ಒಂದು ಉತ್ತಮವಾದ ಘಟನೆ ನನಗೆ ಕಂಡುಬಂತು. ಅದನ್ನು ನಿಮ್ಮ ಮುಂದಿಡಬಯಸುತ್ತೇನೆ. ಇದು ಆಂಧ್ರದ ವಿಜಯನಗರಂ ಜಿಲ್ಲೆಯ ಘಟನೆ. ಅಲ್ಲಿಯ ಸರ್ಕಾರ ಜನರ ಸಹಭಾಗಿತ್ವದಲ್ಲಿ ಒಂದು ದೊಡ್ಡ ಕೆಲಸವನ್ನು ಕೈಗೆತ್ತಿಕೊಂಡಿತು. ಮಾರ್ಚ್ 10 ಬೆಳಿಗ್ಗೆ 6 ಗಂಟೆಯಿಂದ ಮಾರ್ಚ್ 14 ಬೆಳಿಗ್ಗೆ 10 ಗಂಟೆಯವರೆಗೆ 100 ಗಂಟೆಗಳ ನಾನ್ಸ್ಟಾಪ್ ಅಭಿಯಾನ. ಅವರ ಗುರಿ ಏನಿತ್ತು? 100 ಗಂಟೆಗಳಲ್ಲಿ 71 ಗ್ರಾಮ ಪಂಚಾಯಿತಿಗಳ 10,000 ಮನೆಗಳಿಗೆ ಶೌಚಾಲಯ ನಿರ್ಮಿಸುವುದು. ನನ್ನ ಪ್ರಿಯ ದೇಶವಾಸಿಗಳೇ, ನಿಮಗೆ ಕೇಳಿ ಸಂತೋಷವಾಗುತ್ತೆ. ಜನತಾ ಜನಾರ್ದನರು ಮತ್ತು ಸರ್ಕಾರ ಸೇರಿ 100 ಗಂಟೆಗಳಲ್ಲಿ 10,000 ಮನೆಗಳಿಗೆ ಶೌಚಾಲಯ ನಿರ್ಮಿಸುವ ಕೆಲಸವನ್ನು ಸಫಲತೆಯೊಂದಿಗೆ ಪೂರ್ಣಗೊಳಿಸಿದ್ದಾರೆ. 71 ಗ್ರಾಮಗಳು ODF ಆಗಿವೆ. ನಾನು ಅಧಿಕಾರದಲ್ಲಿರುವವರಿಗೆ, ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ವಿಜಯನಗರಂ ಜಿಲ್ಲೆಯ ಆ ಗ್ರಾಮಸ್ಥರಿಗೆ, ನೀವೆಲ್ಲರೂ ಪರಿಶ್ರಮದ ಪರಾಕಾಷ್ಠೆ ಮೂಲಕ ಎಲ್ಲರಿಗೂ ಬಹುದೊಡ್ಡ ಪ್ರೇರಣಾತ್ಮಕ ದೃಷ್ಟಾಂತವನ್ನು ತೋರಿದ್ದೀರಿ ಎಂದು ತುಂಬು ಹೃದಯದ ಅಭಿನಂದನೆ ಸಲ್ಲಿಸುತ್ತೇನೆ. ಈ ಮಧ್ಯೆ ಮನದ ಮಾತಿಗೆ ಜನತಾ ಜನಾರ್ದನರಿಂದ ಸಲಹೆಗಳು ಬರುತ್ತಿರುತ್ತವೆ. ನರೇಂದ್ರ ಮೋದಿ ಆ್ಯಪ್ಗೆ ಬರುತ್ತವೆ, MyGov.in ಬರುತ್ತವೆ, ಪತ್ರದ ಮೂಲಕ ಆಕಾಶವಾಣಿ ಮೂಲಕವೂ ಬರುತ್ತವೆ. ಶ್ರೀಮಾನ್ ಪ್ರಕಾಶ್ ತ್ರಿಪಾಠಿ ಅವರು ಎಮರ್ಜೆನ್ಸಿ ನೆನಪಿಸಿಕೊಳ್ಳುತ್ತಾ June 25 ಪ್ರಜಾಸತ್ತಾತ್ಮಕತೆಯ ಇತಿಹಾಸದಲ್ಲಿ ಒಂದು ಕರಾಳ ಕಾಲಘಟ್ಟವೆಂದು ಅವರು ಬಿಂಬಿಸಿದ್ದಾರೆ. ಪ್ರಕಾಶ್ ತ್ರಿಪಾಠಿ ಅವರ ಪ್ರಜಾಸತ್ತಾತ್ಮಕತೆಯ ಕುರಿತಾದ ಈ ಜಾಗರೂಕತೆ ಅಭಿನಂದನಾರ್ಹ. ಮತ್ತು ಪ್ರಜಾಸತ್ತಾತ್ಮಕತೆ ಎಂಬುದು ಕೇವಲ ಒಂದು ವ್ಯವಸ್ಥೆಯಲ್ಲ, ಅದು ಒಂದು ಸಂಸ್ಕಾರವೂ ಹೌದು. ಎಟರ್ನಲ್ ವಿಜಿಲೆನ್ಸ್ ಈಸ್ ದ ಪ್ರೈಸ್ ಆಫ್ ಲಿಬರ್ಟಿ. ಪ್ರಜಾಸತ್ತಾತ್ಮಕತೆ ಕುರಿತು ಅರಿವು ಅವಶ್ಯಕವಾಗಿದೆ. ಹಾಗಾಗಿ ಪ್ರಜಾಸತ್ತಾತ್ಮಕತೆಗೆ ಆಘಾತ ಒಡ್ಡುವ ವಿಷಯಗಳನ್ನು ಸ್ಮರಿಸುವುದು ಅವಶ್ಯಕ ಮತ್ತು ಪ್ರಜಾಸತ್ತಾತ್ಮಕತೆಯನ್ನು ಉತ್ತಮ ಮಾರ್ಗದಲ್ಲಿ ಕೊಂಡೊಯ್ಯುವ ಅವಶ್ಯಕತೆ ಇದೆ. 1975 June 25 ಎಂಥ ಕರಾಳ ರಾತ್ರಿಯಾಗಿತ್ತೆಂದರೆ ಯಾವುದೇ ಪ್ರಜಾಸತ್ತಾತ್ಮಕತೆಯ ಪ್ರೇಮಿ ಮರೆಯಲಾಗದು, ಯಾವ ಭಾರತೀಯನೂ ಮರೆಯಲಾರ. ಒಂದು ರೀತಿ ದೇಶವನ್ನು ಬಂದಿ ಖಾನೆಯಾಗಿ ಪರಿವರ್ತಿಸಲಾಗಿತ್ತು. ವಿರೋಧದ ಧ್ವನಿಯನ್ನು ಹತ್ತಿಕ್ಕಲಾಗಿತ್ತು. ಜಯಪ್ರಕಾಶ್ ನಾರಾಯಣ್ ಸಹಿತವಾಗಿ ದೇಶದ ಗಣ್ಯ ನಾಯಕರನ್ನು ಸೆರೆಯಲ್ಲಿ ಬಂಧಿಸಲಾಗಿತ್ತು. ನ್ಯಾಯ ವ್ಯವಸ್ಥೆ ಕೂಡ ಈ ಭಯಾನಕ ಕರಾಳ ಛಾಯೆಯಿಂದ ತಪ್ಪಿಸಿಕೊಳ್ಳಲು ಆಗಿರಲಿಲ್ಲ. ಪತ್ರಿಕೆಗಳನ್ನಂತೂ ಸಂಪೂರ್ಣವಾಗಿ ನಿರುಪಯುಕ್ತಗೊಳಿಸಲಾಗಿತ್ತು. ಇಂದಿನ ಮಾಧ್ಯಮ ವಿದ್ಯಾರ್ಥಿಗಳು, ಪ್ರಜಾಸತ್ತಾತ್ಮಕತೆಯಲ್ಲಿ ಕೆಲಸ ಮಾಡುವವರು ಆ ಕಾಳರಾತ್ರಿಯ ನೆನಪನ್ನು ಮತ್ತೆ ಮತ್ತೆ ಮೆಲುಕು ಹಾಕುತ್ತಾ ಪ್ರಜಾಸತ್ತಾತ್ಮಕತೆ ಕುರಿತು ಜಾಗರೂಕತೆಯನ್ನು ಹೆಚ್ಚಿಸುವ ನಿರಂತರ ಪ್ರಯತ್ನ ಮಾಡುತ್ತಲೇ ಇದ್ದಾರೆ ಮತ್ತು ಮಾಡಲೂಬೇಕು. ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಜೈಲಿನಲ್ಲಿದ್ದರು. ಆಪತ್ ಕಾಲದಲ್ಲಿ 1 ವರ್ಷ ಕಳೆದಾಗ ಅಟಲ್ ಜಿ ಅವರು ಒಂದು ಕವಿತೆ ಬರೆದಿದ್ದರು. ತಮ್ಮ ಕವಿತೆಯಲ್ಲಿ ಅಂದಿನ ತಮ್ಮ ಮನಸ್ಥಿತಿ ಬಗ್ಗೆ ಬರೆದಿದ್ದರು. ತೂಯ್ದಾಡುತ್ತಿರುವ ಜ್ಯೇಷ್ಠ ಮಾಸ, ಶರತ್ ಋತುವಿನ ಬೆಳದಿಂಗಳು ನೀರಸ. ತೂಯ್ದಾಡುತ್ತಿರುವ ಜ್ಯೇಷ್ಠ ಮಾಸ, ಶರತ್ ಋತುವಿನ ಬೆಳದಿಂಗಳು ನೀರಸ. ಬಿಕ್ಕುತ್ತ ಮಳೆಗಾಲದ ಬಿಂದಿಗೆ ತುಂಬಿ ಹೋಯ್ತು. 1 ವರ್ಷ ಉರುಳೇ ಹೋಯ್ತು, 1 ವರ್ಷ ಉರುಳೇ ಹೋಯ್ತು. ಮುಷ್ಟಿಯಲ್ಲಿ ಮುದುರಿತು ಜಗ, ಆದರೂ ಪ್ರಾಣ ವಿಕಲತೆಯ ಮೂಗ. ಮುಷ್ಟಿಯಲ್ಲಿ ಮುದುರಿತು ಜಗ, ಆದರೂ ಪ್ರಾಣ ವಿಕಲತೆಯ ಮೂಗ. ಭುವಿಯಿಂದ ಆಕಾಶದೆತ್ತರಕ್ಕೆ, ಭುವಿಯಿಂದ ಆಕಾಶದೆತ್ತರಕ್ಕೆ ಹಾಡಿದೆ ಮುಕ್ತಿಯ ಗೀತೆ. 1 ವರ್ಷ ಉರುಳೇ ಹೋಯ್ತೇ, 1 ವರ್ಷ ಉರುಳೇ ಹೋಯ್ತೆ. ದಾರಿಗೆ ನೆಟ್ಟ ಕಣ್ಣು ಎಣಿಸುತ್ತಿದೆ ದಿನ ಪ್ರತಿ ಕ್ಷಣವನ್ನು. ದಾರಿಗೆ ನೆಟ್ಟ ಕಣ್ಣು ಎಣಿಸುತ್ತಿದೆ ದಿನ ಪ್ರತಿ ಕ್ಷಣವನ್ನು. ಮರಳಿ ಬರುವವನೇನವನು, ಮರಳಿ ಬರುವವನೇನವನು. ಮನ ಮೆಚ್ಚಿದ ಗೆಳೆಯ, 1 ವರ್ಷ ಉರುಳೇ ಹೋಯ್ತು, 1 ವರ್ಷ ಉರುಳೇ ಹೋಯ್ತು. ಪ್ರಜಾಸತ್ತಾತ್ಮಕ ಪ್ರೇಮಿಗಳು ಬಹಳ ದೊಡ್ಡ ಯುದ್ಧವನ್ನೇ ಮಾಡಿದ್ದಾರೆ. ಭಾರತದಂತಹ ವಿಶಾಲವಾದ ದೇಶದಲ್ಲಿ ಯಾವಾಗಲೇ ಅವಕಾಶ ಸಿಕ್ಕರೂ ಜನರ ನರನಾಡಿಗಳಲ್ಲಿ ಒಂದಾದ ಪ್ರಜಾಸತ್ತಾತ್ಮಕತೆಯನ್ನು, ಅದರ ಶಕ್ತಿಯನ್ನು ಚುನಾವಣೆ ರೂಪದಲ್ಲಿ ಪ್ರದರ್ಶಿಸಿದ್ದಾರೆ. ಅವರ ನರನಾಡಿಗಳಲ್ಲಿ ಬೆರೆತು ಹೋದಂತಹ ಈ ಪ್ರಜಾಸತ್ತಾತ್ಮಕತೆಯ ಭಾವ ನಮ್ಮ ಅಮರ ಆಸ್ತಿಯಂತಿದೆ. ಈ ಆಸ್ತಿಯನ್ನು ಇನ್ನಷ್ಟು ಸಶಕ್ತಗೊಳಿಸಬೇಕಾಗಿದೆ. ನನ್ನ ಪ್ರಿಯ ದೇಶ ಬಾಂಧವರೇ, ಪ್ರತಿಯೊಬ್ಬ ಹಿಂದೂಸ್ತಾನಿಯೂ ಇಂದು ವಿಶ್ವದಲ್ಲಿ ಹೆಮ್ಮೆಯಿಂದ ತಲೆ ಎತ್ತಿ ಗೌರವವನ್ನು ಅನುಭವಿಸುತ್ತಿದ್ದಾರೆ. 2017 June 21 ವಿಶ್ವವೆಲ್ಲ ಯೋಗಮಯವಾಗಿತ್ತು. ಹರಿಯುವ ನೀರಿನಿಂದ ಪರ್ವತದವರೆಗೆ ಜನರು ಬೆಳಗಿನ ಸೂರ್ಯರಶ್ಮಿಯನ್ನು ಯೋಗದ ಮೂಲಕ ಸ್ವಾಗತಿಸಿದ್ದಾರೆ. ಯಾವ ಹಿಂದೂಸ್ತಾನಿಗೆ ಇದರ ಬಗ್ಗೆ ಹೆಮ್ಮೆ ಎನಿಸುವುದಿಲ್ಲ? ಹಿಂದೆ ಯೋಗವಿರಲಿಲ್ಲ ಎಂದಲ್ಲ, ಇಂದು ಯೋಗವೆಂಬ ಸೂತ್ರದೊಂದಿಗೆ ನಾವು ಒಂದಾಗಿದ್ದರಿಂದ ವಿಶ್ವವನ್ನೇ ಅದರೊಂದಿಗೆ ಒಗ್ಗೂಡಿಸುವುದಕ್ಕೆ ಕಾರಣವಾಗಿದೆ. ವಿಶ್ವದ ಹೆಚ್ಚು ಕಡಿಮೆ ಎಲ್ಲ ದೇಶಗಳು ಯೋಗದ ಈ ಸಂದರ್ಭವನ್ನು ತಮ್ಮದಾಗಿಸಿಕೊಳ್ಳುವತ್ತ ಮುಂದಾಗಿವೆ. ಚೀನಾದ ದ ಗ್ರೇಟ್ ವಾಲ್ ಆಫ್ ಚೈನಾ ಮೇಲೆ ಜನರು ಯೋಗಾಭ್ಯಾಸ ಮಾಡಿದ್ದಾರೆ. ಅದೇ ರೀತಿ ಸಮುದ್ರ ತಳದಿಂದ 2400 ಎತ್ತರ ಪೆರುವಿನ ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಚು ಪಿಚ್ಚುವಿನಲ್ಲಿ ಜನರು ಯೋಗಾಭ್ಯಾಸ ಮಾಡಿದರು. ಫ್ರಾನ್ಸ್ನ ಐಫೆಲ್ ಟವರ್ನ ನೆರಳಲ್ಲಿ ಜನರು ಯೋಗಾಭ್ಯಾಸ ಮಾಡಿದರು. UAEಯ ಅಬುಧಾಬಿಯಲ್ಲಿ 4,000 ಜನರು ಸಾಮೂಹಿಕ ಯೋಗಾಭ್ಯಾಸ ಮಾಡಿದರು. ಅಫ್ಘಾನಿಸ್ತಾನದ ಹೆರತ್ನಲ್ಲಿ ಇಂಡಿಯಾ ಅಫ್ಘಾನ್ ಫ್ರೆಂಡ್ಶಿಪ್ ಡ್ಯಾಮ್ ಸಲ್ಮಾ ಅಣೆಕಟ್ಟು ಬಳಿ ಯೋಗಾಭ್ಯಾಸ ಮಾಡಿ ಭಾರತದ ಸ್ನೇಹಕ್ಕೆ ಹೊಸ ಆಯಾಮ ನೀಡಿದರು. ಸಿಂಗಾಪುರದಂತಹ ಸಣ್ಣ ರಾಷ್ಟ್ರದಲ್ಲಿ 70 ಕಾರ್ಯಕ್ರಮ ನಡೆದವು. ಅಲ್ಲದೆ ವಾರ ಪೂರ್ತಿ ಅವರು ಅಭಿಯಾನ ಹಮ್ಮಿಕೊಂಡಿದ್ದರು. ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಯೋಗ ದಿನದ 10 ಹೊರಡಿಸಿತು. ಆ 10 ಬಿಡುಗಡೆ ಮಾಡಲಾಯಿತು. UN ಹೆಡ್ ಕ್ವಾರ್ಟರ್ನಲ್ಲಿ ಯೋಗ ಸೆಷನ್ ವಿತ್ ಯೋಗ ಮಾಸ್ಟರ್ಸ್ ಆಯೋಜಿಸಲಾಗಿತ್ತು. ವಿಶ್ವಸಂಸ್ಥೆ ಸಿಬ್ಬಂದಿ, ವಿಶ್ವದ ಡಿಪ್ಲೊಮ್ಯಾಟ್ಸ್, ಹೀಗೆ ಎಲ್ಲರೂ ಭಾಗವಹಿಸಿದ್ದರು. ಈ ಬಾರಿ ಮತ್ತೊಮ್ಮೆ ಯೋಗ ವಿಶ್ವ ದಾಖಲೆಯ ಕೆಲಸ ಮಾಡಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಸುಮಾರು 55,000 ಜನರು ಒಟ್ಟಿಗೆ ಯೋಗಾಭ್ಯಾಸ ಮಾಡಿ ಹೊಸ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ನನಗೂ ಲಕ್ನೋದಲ್ಲಿ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಲಭಿಸಿತು. ಆದರೆ ಮೊದಲ ಬಾರಿಗೆ ನನಗೆ ಮಳೆಯಲ್ಲಿ ಯೋಗಾಭ್ಯಾಸ ಮಾಡುವ ಸದವಕಾಶ ದೊರೆಯಿತು. ನಮ್ಮ ಸೈನಿಕರು -20, 25, 40 ಟೆಂಪರೇಚರ್ ಇರುವ ಸಿಯಾಚಿನ್ನಲ್ಲಿ ಕೂಡ ಯೋಗ ಮಾಡಿದರು. ನಮ್ಮ ಆರ್ಮ್ ಫೋರ್ಸಸ್, BSF ಆಗಿರಲಿ, ITBP ಆಗಿರಲಿ, CRPF ಆಗಿರಲಿ, CISF ಆಗಿರಲಿ, ಎಲ್ಲರೂ ತಮ್ಮ ಡ್ಯೂಟಿ ಜೊತೆಗೆ ಯೋಗದೊಂದಿಗೆ ಬೆರೆತಿದ್ದರು. ಈ ಯೋಗ ದಿನದಂದು ನಾನು, ಇದು 3 ಅಂತಾರಾಷ್ಟ್ರೀಯ ಯೋಗ ದಿನವಾದ್ದರಿಂದ 3 ಒಟ್ಟಿಗೆ ಸೇರಿ ಯೋಗಾಭ್ಯಾಸ ಮಾಡುವ ಫೋಟೋ ಶೇರ್ ಮಾಡಿ ಎಂದು ಹೇಳಿದ್ದೆ. ಕೆಲ TV ಚಾನೆಲ್ಗಳು ಈ ವಿಷಯವನ್ನು ಪ್ರೋತ್ಸಾಹಿಸಿದ್ದವು. ನನಗೆ ಇಂಥ ಹಲವು ಫೋಟೋಗಳು ಸಿಕ್ಕವು. ಅದರಲ್ಲಿ ಕೆಲವು ಸೆಲೆಕ್ಟೆಡ್ ಫೋಟೋಗ್ರಾಫ್ಸ್ ನರೇಂದ್ರ ಮೋದಿ ಆ್ಯಪ್ನಲ್ಲಿ ಕಂಪೈಲ್ ಮಾಡಿ ಇಡಲಾಗಿದೆ. ವಿಶ್ವಾದ್ಯಂತ ಹೇಗೆ ಯೋಗದ ಚರ್ಚೆ ಆಗುತ್ತಿದೆ ಎಂದರೆ ಅದರಿಂದ ಒಂದು ಉತ್ತಮ ಅಂಶವೂ ಹೊರಹೊಮ್ಮಿದೆ. ಇಂದಿನ ಹೆಲ್ತ್ ಕಾನ್ಷಿಯಸ್ ಸೊಸೈಟಿ ಏನಿದೆಯೋ ಅದೀಗ ಫಿಟ್ನೆಸ್ನಿಂದ ವೆಲ್ನೆಸ್ ಕಡೆಗೆ ದಾಪುಗಾಲಿಟ್ಟಿದೆ. ಅವರಿಗೆ ಫಿಟ್ನೆಸ್ ಮಹತ್ವಪೂರ್ಣ ಹೌದು, ಜೊತೆಗೆ ವೆಲ್ನೆಸ್ಗಾಗಿ ಯೋಗ ಅವಶ್ಯಕ ಎಂಬುದರ ಅರಿವಾಗುತ್ತಿದೆ.
ಮಾನ್ಯ ಪ್ರಧಾನಮಂತ್ರಿಗಳೇ, ನಾನು ಡಾಕ್ಟರ್ ಅನಿಲ್ ಸೋನಾರಾ, ಅಹಮದಾಬಾದ್, ಗುಜರಾತ್ನಿಂದ ಮಾತಾಡ್ತಾ ಇದ್ದೀನಿ. ಸರ್, ನನ್ನದೊಂದು ಪ್ರಶ್ನೆ. ನೀವು ಇತ್ತೀಚೆಗೆ ಕೇರಳದಲ್ಲಿ ಮಾತನಾಡಿದ್ದನ್ನು ನಾವು ಕೇಳಿದ್ದೆವು. ವಿವಿಧ ಶುಭ ಸಂದರ್ಭಗಳಲ್ಲಿ ನಾವು ಹೂಗುಚ್ಛವನ್ನು ಉಡುಗೊರೆಯಾಗಿ ನೀಡುತ್ತೇವೆ. ಅದರ ಬದಲಿಗೆ ಒಳ್ಳೆಯ ಪುಸ್ತಕಗಳನ್ನು ಮೆಮೆಂಟೋವಿನ ಹಾಗೆ ನೀಡಬೇಕೆಂದು ನೀವು ಹೇಳಿದ್ದನ್ನು ನಾವು ಕೇಳಿದ್ದೆವು. ನೀವು ನಿಮ್ಮ ಗುಜರಾತಿನ ಕಚೇರಿಯಲ್ಲಿ ಇದನ್ನು ಪ್ರಾರಂಭವೂ ಮಾಡಿಸಿದ್ದೀರಿ. ಆದರೆ ಸರ್, ಇತ್ತೀಚಿನ ದಿನಗಳಲ್ಲಿ ನಾವಿದನ್ನು ಹೆಚ್ಚಾಗಿ ನೋಡಲು ಸಿಗುತ್ತಿಲ್ಲ. ಸೊ ಕ್ಯಾನ್ ವಿ ಡೂ ಸಮ್ಥಿಂಗ್? ನಾವಿದರ ಬಗ್ಗೆ ಏನೂ ಮಾಡಲು ಸಾಧ್ಯವಿಲ್ಲವೇ? ದೇಶವ್ಯಾಪಿ ಇದರ ಅಳವಡಿಕೆ ಆಗುವಂತೆ ನಾವೇನೂ ಮಾಡಲಾಗುವುದಿಲ್ಲವೇ ಸರ್?
ಕಳೆದ ದಿನಗಳಲ್ಲಿ ನನಗೆ ಅತ್ಯಂತ ಪ್ರಿಯವಾದ ಕಾರ್ಯಕ್ರಮವೊಂದರಲ್ಲಿ ಹೋಗುವ ಅವಕಾಶ ದೊರೆಯಿತು. ಕೆಲ ವರ್ಷಗಳಿಂದ ಕೇರಳದಲ್ಲಿ ತುಂಬ ಒಳ್ಳೆ ಕಾರ್ಯಕ್ರಮಗಳು ನಡೆಯುತ್ತಿವೆ. ಅದು PN ಪನಿಕ್ಕರ್ ಫೌಂಡೇಶನ್ ಹೆಸರಲ್ಲಿ ನಡೆಯುತ್ತದೆ. ಜನರಿಗೆ ಓದುವ ಅಭ್ಯಾಸ ಬೆಳೆಯಲಿ, ಓದಿನತ್ತ ಜನರು ಜಾಗರೂಕರಾಗಲಿ ಎಂದು ರೀಡಿಂಗ್ ಡೇ, ರೀಡಿಂಗ್ ಮಂತ್ ಸೆಲೆಬ್ರೇಷನ್ ಮಾಡಲಾಗುತ್ತದೆ. ನನಗೆ ಅದರ ಶುಭಾರಂಭದಲ್ಲಿ ಪಾಲ್ಗೊಳ್ಳುವ ಅವಕಾಶ ದೊರೆಯಿತು. ಅಲ್ಲಿ ನನಗೆ ನಾವು ಹೂಗುಚ್ಛ ಕೊಡುವುದಿಲ್ಲ, ಬದಲಾಗಿ ಬುಕ್ಸ್ ಕೊಡುತ್ತೇವೆ ಎಂದು ಹೇಳಲಾಯಿತು. ನನಗೆ ತುಂಬ ಖುಷಿಯಾಯಿತು. ನನಗೂ ನನ್ನ ಗಮನದಿಂದ ಏನು ಅಳಿಸಿ ಹೋಗಿತ್ತೋ ಅದರ ನೆನಪು ಮತ್ತೆ ಆಯಿತು. ಏಕೆಂದರೆ ನಾನು ಗುಜರಾತ್ನಲ್ಲಿದ್ದಾಗ ನನ್ನ ಆಡಳಿತದಲ್ಲಿ ಒಂದು ನಿಯಮವನ್ನು ಮಾಡಿದ್ದೆ. ಏನೆಂದರೆ, ನಾವು ಬೊಕೆ ಕೊಡಲ್ಲ, ಪುಸ್ತಕ ಕೊಡುತ್ತೇವೆ, ಇಲ್ಲ ಕರವಸ್ತ್ರದಿಂದಲೇ ಸ್ವಾಗತಿಸುತ್ತೇವೆ ಎಂದು. ಅದರಲ್ಲೂ ಖಾದಿಗೆ ಕೂಡ ಪ್ರೋತ್ಸಾಹ ದೊರೆಯಲೆಂದು ಖಾದಿ ಕರವಸ್ತ್ರ ಬಳಸುವುದು ಎಂದು ನಿರ್ಧರಿಸಲಾಗಿತ್ತು. ನಾನು ಗುಜರಾತ್ನಲ್ಲಿ ಇರುವವರೆಗೂ ಅದು ಒಂದು ಅಭ್ಯಾಸವಾಗಿ ಹೋಗಿತ್ತು. ಆದರೆ ಇಲ್ಲಿಗೆ ಬಂದ ಮೇಲೆ ಆ ಅಭ್ಯಾಸ ತಪ್ಪಿಹೋಗಿದೆ. ಆದರೆ ಕೇರಳಗೆ ಹೋದ ಮೇಲೆ ಮತ್ತೊಮ್ಮೆ ಅದು ಜಾಗರೂಕವಾಯಿತು. ನಾನು ಈಗಾಗಲೇ ಈ ಆಡಳಿತದಲ್ಲಿಯೂ ಸೂಚನೆಗಳನ್ನು ನೀಡಲು ಆರಂಭಿಸಿದ್ದೇನೆ. ಹೂಗುಚ್ಛದ ಆಯಸ್ಸು ಬಹಳ ಕಡಿಮೆ. ಒಮ್ಮೆ ಕೈಗೆ ತಗೊಂಡ ನಂತರ ಅದನ್ನು ಬಿಟ್ಟು ಬಿಡುತ್ತೇವೆ. ಆದರೆ ಪುಸ್ತಕವನ್ನು ನೀಡಿದರೆ ಅದು ಒಂದು ರೀತಿ ಮನೆಯ ಭಾಗವಾಗಿ ಹೋಗುತ್ತೆ, ಕುಟುಂಬದ ಒಂದು ಭಾಗವಾಗಿ ಬಿಡುತ್ತೆ. ಖಾದಿ ಕರವಸ್ತ್ರ ನೀಡಿ ಸ್ವಾಗತಿಸಬಹುದು. ಇದರಿಂದ ಎಷ್ಟೊಂದು ಬಡವರಿಗೆ ಸಹಾಯವಾಗುತ್ತದೆ. ಖರ್ಚು ಕಡಿಮೆಯಾಗುವುದರ ಜೊತೆಗೆ ಸರಿಯಾದ ರೀತಿಯಲ್ಲಿ ಅದರ ಉಪಯೋಗವೂ ಆಗುತ್ತದೆ. ನಾನು ಇಂಥ ಮಾತುಗಳನ್ನು ಹೇಳುತ್ತಿದ್ದೇನೆ ಅಂದರೆ ಇಂಥ ವಸ್ತುಗಳಿಗೆ ಎಷ್ಟು ಐತಿಹಾಸಿಕ ಮೌಲ್ಯವಿರಬಹುದು. ನಾನು ಕಳೆದ ವರ್ಷ UKಗೆ ಹೋಗಿದ್ದಾಗ ಲಂಡನ್ನಲ್ಲಿ ಬ್ರಿಟನ್ ಮಹಾರಾಣಿ ಕ್ವೀನ್ ಎಲಿಜಬೆತ್ ನನ್ನನ್ನು ಭೋಜನಕೂಟಕ್ಕೆ ಆಮಂತ್ರಿಸಿದ್ದರು. ತಾಯಿಯ ಬಳಿ ಇರುವಂಥ ಅನುಭವವಾಗಿತ್ತು. ಬಹಳ ಪ್ರೀತಿಯಿಂದ ಊಟ ಬಡಿಸಿದರು. ನಂತರ ಅವರು ಬಹಳ ಗೌರವದಿಂದ ಭಾವಾತ್ಮಕ ಸ್ವರದೊಂದಿಗೆ ಒಂದು ಪುಟ್ಟ ಖಾದಿಯ ನೂಲಿನಿಂದ ತಯಾರಿಸಿದ ಕರವಸ್ತ್ರ ತೋರಿಸಿದರು. ಅವರ ಕಣ್ಣು ಮಿಣುಗುತ್ತಿದ್ದವು. ನನ್ನ ಮದುವೆಯ ಸಮಯದಲ್ಲಿ ಶುಭ ಹಾರೈಸಲು ಮಹಾತ್ಮ ಗಾಂಧಿಯವರು ಇದನ್ನು ಉಡುಗೊರೆಯಾಗಿ ನೀಡಿದ್ದರೆಂದು ಹೇಳಿದರು. ಎಷ್ಟೊಂದು ವರ್ಷ ಕಳೆದು ಹೋದವು. ಆದರೆ ಕ್ವೀನ್ ಎಲಿಜಬೆತ್ ಮಹಾತ್ಮ ಗಾಂಧಿಯವರು ನೀಡಿದಂತಹ ಕರವಸ್ತ್ರವನ್ನು ಜೋಪಾನದಿಂದ ಇಟ್ಟಿದ್ದರು. ನಾನು ಹೋಗಿದ್ದಾಗ ಅದನ್ನು ತೋರಿಸಿ ನನಗೆ ಈ ಮಾತುಗಳನ್ನು ಹೇಳಲು ಅವರಿಗೆ ಬಹಳ ಸಂತೋಷವಾಗಿತ್ತು. ನಾನು ನೋಡುತ್ತಿದ್ದಂತೆಯೇ ಅವರು ಅದನ್ನು ಸ್ಪರ್ಶಿಸಿ ನೋಡಲು ಒತ್ತಾಯಿಸಿದರು. ಮಹಾತ್ಮ ಗಾಂಧಿಯವರ ಒಂದು ಪುಟ್ಟ ಉಡುಗೊರೆ ಅವರ ಜೀವನದ ಒಂದು ಭಾಗವಾಗಿ ಬಿಟ್ಟಿತ್ತು, ಅವರ ಇತಿಹಾಸದ ಒಂದು ಭಾಗವಾಗಿ ಬಿಟ್ಟಿದೆ. ಈ ಅಭ್ಯಾಸಗಳು ರಾತ್ರೋರಾತ್ರಿ ಬದಲಾಗುತ್ತವೆ ಎಂಬ ನಂಬಿಕೆ ನನಗಿಲ್ಲ. ಮತ್ತು ನಾವೆಂದಾದರೂ ಇಂಥ ಮಾತುಗಳನ್ನಾಡಿದಾಗ ಆಲೋಚನೆಗಳಿಗೂ ಗುರಿಯಾಗಬೇಕಾಗುತ್ತದೆ. ಆದರೂ ಸಹ ಇಂತಹ ಮಾತುಗಳನ್ನು ಆಡುತ್ತಲೇ ಇರಬೇಕು, ಪ್ರಯತ್ನ ಮಾಡುತ್ತಲೇ ಇರಬೇಕು. ನಾನು ಎಲ್ಲಾದರೂ ಹೋದಾಗ ಯಾರಾದರೂ ಹೂಗುಚ್ಛ ತಂದರೆ ನಾನು ಅದನ್ನು ತಿರಸ್ಕರಿಸುತ್ತೇನೆ ಎಂದು ಹೇಳಲಾಗುವುದಿಲ್ಲ. ನಾನು ಹಾಗೆ ಮಾಡಲು ಆಗುವುದಿಲ್ಲ. ಆದರೆ ಯೋಚನೆಯಂತೂ ಇದ್ದೇ ಇರುತ್ತದೆ. ಇದರ ಬಗ್ಗೆ ಮಾತನಾಡುತ್ತಲೇ ಇದ್ದರೆ ನಿಧಾನವಾಗಿ ಸುಧಾರಣೆಯಾಗುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ಪ್ರಧಾನಮಂತ್ರಿಯಾಗಿ ನನಗೆ ಅನೇಕ ಬಗೆಯ ಕೆಲಸಗಳಿರುತ್ತವೆ. ಫೈಲುಗಳಲ್ಲಿ ಮುಳುಗಿ ಹೋಗಿರುತ್ತೇನೆ. ಆದರೆ ನಾನು ನನಗೋಸ್ಕರ ಒಂದು ಅಭ್ಯಾಸ ಮಾಡಿಕೊಂಡಿದ್ದೇನೆ. ಅದೇನೆಂದರೆ ನಾನು ಪ್ರತಿದಿನ ನನಗೆ ಬಂದಂತಹ ಪತ್ರಗಳಲ್ಲಿ ಕೆಲವನ್ನು ಓದುತ್ತೇನೆ. ಇದರಿಂದ ನನಗೆ ಸಾಮಾನ್ಯ ಮನುಷ್ಯನ ಜೊತೆ ಬೆರೆಯಲು ಒಂದು ಅವಕಾಶ ದೊರೆಯುತ್ತದೆ. ವಿಭಿನ್ನ ರೀತಿಯ ಪತ್ರಗಳು ಬರುತ್ತವೆ, ವಿಭಿನ್ನ ಜನರು ಪತ್ರಗಳನ್ನು ಬರೆಯುತ್ತಾರೆ. ಇತ್ತೀಚೆಗೆ ನನಗೆ ಒಂದು ಪತ್ರ ಓದಲು ದೊರಕಿತ್ತು. ನಾನದನ್ನು ನಿಮ್ಮೊಂದಿಗೆ ಖಂಡಿತ ಹಂಚಿಕೊಳ್ಳಬೇಕೆಂದು ನನಗೆ ಅನಿಸುತ್ತಿದೆ. ದೂರದ ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನಲ್ಲಿ ಮಧುರೈನಿಂದ ಒಬ್ಬ ಗೃಹಿಣಿ ಅರುಳ್ಮೋಳಿ ಸರವಣನ್ ಅವರು ನನಗೊಂದು ಪತ್ರ ಬರೆದಿದ್ದಾರೆ. ನಾನು ನನ್ನ ಕುಟುಂಬದಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಇತ್ಯಾದಿಗಳನ್ನು ನೋಡಿಕೊಳ್ಳುತ್ತಾ ಏನಾದರೂ ಎಕನಾಮಿಕಲ್ ಆಕ್ಟಿವಿಟಿ ಮಾಡಿದರೆ ನನ್ನ ಕುಟುಂಬಕ್ಕೆ ಸ್ವಲ್ಪ ಮಟ್ಟಿಗಾದರೂ ಆರ್ಥಿಕ ಸಹಾಯವಾಗಬಹುದೆಂದು ನಾನು ಯೋಚಿಸಿದ್ದೇನೆ. ಆದ್ದರಿಂದ ನಾನು ಮುದ್ರಾ ಯೋಜನೆಯಿಂದ ಬ್ಯಾಂಕಿನಿಂದ ಹಣ ಪಡೆದೆ ಮತ್ತು ಮಾರುಕಟ್ಟೆಯಿಂದ ಕೆಲ ವಸ್ತುಗಳನ್ನು ತಂದು ಸಪ್ಲೈ ಮಾಡಲು ಕೆಲಸ ಪ್ರಾರಂಭಿಸಿದ್ದೇನೆ ಎಂದು. ಇಷ್ಟರಲ್ಲಿ ಭಾರತ ಸರ್ಕಾರ ಗೌರ್ನಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಎಂಬ ವ್ಯವಸ್ಥೆಯನ್ನು ಆರಂಭಿಸಿದ್ದರ ಕಡೆಗೆ ನನ್ನ ಗಮನ ಹೋಯಿತು. ಆಗ ನಾನದನ್ನು ಹುಡುಕಿದೆ. ಇದೇನೆಂದು ಕೆಲವರನ್ನು ಪ್ರಶ್ನಿಸಿದೆ. ನಾನು ಸ್ವತಃ ಅದರಲ್ಲಿ ರಿಜಿಸ್ಟರ್ ಮಾಡಿಸಿಕೊಂಡೆ. ನಾನು ದೇಶದ ಜನತೆಗೆ ಹೇಳುವುದೇನೆಂದರೆ, ನಿಮಗೆ ಅವಕಾಶ ಸಿಕ್ಕಾಗ ಇಂಟರ್ನೆಟ್ನಲ್ಲಿ EGEM ಒಮ್ಮೆ ಭೇಟಿ ನೀಡಿ. ಇದೊಂದು ಹೊಸ ರೀತಿಯ ವ್ಯವಸ್ಥೆಯಾಗಿದೆ. ಯಾರಾದರೂ ಸರ್ಕಾರಕ್ಕೆ ಏನನ್ನಾದರೂ ಸಪ್ಲೈ ಮಾಡಬೇಕೆಂದಿದ್ದರೆ, ಚಿಕ್ಕ ಚಿಕ್ಕ ವಸ್ತುಗಳನ್ನು ಮಾರಾಟ ಮಾಡಬೇಕೆಂದಿದ್ದರೆ, ಬಲ್ಬ್ಗಳು ಮಾರಾಟ ಮಾಡಬೇಕೆಂದಿದ್ದರೆ, ಚೇರ್ ಮಾರಾಟ ಮಾಡಬೇಕೆಂದಿದ್ದರೆ, ಕಸಪೊರಕೆ ಮಾರಾಟ ಮಾಡಬೇಕೆಂದಿದ್ದರೆ, ಟೇಬಲ್ ಮಾರಾಟ ಮಾಡಬೇಕೆಂದಿದ್ದರೆ, ಅವರು ಅದರಲ್ಲಿ ತಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಬಹುದು. ಅವರ ಬಳಿ ಯಾವ ಗುಣಮಟ್ಟದ ವಸ್ತುಗಳಿವೆ ಎಂದು ಅದರಲ್ಲಿ ನಮೂದಿಸಬಹುದು. ಅವರು ಎಷ್ಟಕ್ಕೆ ಮಾರಬೇಕೆಂದಿದ್ದಾರೆಂದೂ ಬರೆದಿಡಬಹುದು. ಜೊತೆಗೆ ಸರ್ಕಾರದ ಇಲಾಖೆಯವರು ಇದನ್ನು ಪರಿಶೀಲಿಸುವುದು ಕಡ್ಡಾಯವಾಗಿದೆ. ಇದನ್ನು ಮಾರಾಟ ಮಾಡುವವರು ಕ್ವಾಲಿಟಿ ಕಾಂಪ್ರಮೈಸ್ ಮಾಡದೆ ಕಡಿಮೆ ಬೆಲೆಯಲ್ಲಿ ಯಾರು ಮಾರುತ್ತಾರೆಂದು ಪರಿಶೀಲಿಸಿ ಅದನ್ನು ಆರ್ಡರ್ ಮಾಡಬೇಕಾಗುತ್ತದೆ. ಇದರಿಂದ ಮುಚ್ಚಿಡುವಿಕೆ ಅಂತ್ಯವಾಗಿ ಎಲ್ಲವೂ ಪಾರದರ್ಶಕವಾಗುವುದು. ಯಾವುದೇ ಇಂಟರ್ಫೇಸ್ ಇರುವುದಿಲ್ಲ. ಎಲ್ಲವೂ ಟೆಕ್ನಾಲಜಿ ಮಾಧ್ಯಮದಿಂದಲೇ ನಡೆಯುವುದು. ಆದ್ದರಿಂದ ಇಜೆಮ್ನಿಂದ ಯಾರೇ ರಿಜಿಸ್ಟರ್ ಮಾಡಿಸಿದರೂ ಸರ್ಕಾರದ ಎಲ್ಲ ಇಲಾಖೆಗಳು ಅದನ್ನು ನೋಡುತ್ತಿರುತ್ತವೆ. ಮಧ್ಯದಲ್ಲಿ ದಲ್ಲಾಳಿಗಳು ಇಲ್ಲದಿರುವುದರಿಂದ ವಸ್ತುಗಳು ಕಡಿಮೆ ಬೆಲೆಗೆ ಲಭಿಸುತ್ತವೆ. ಈಗ ಈ ಅರುಳ್ಮೋಳಿ ಮೇಡಂ ಸರ್ಕಾರದ ಈ ವೆಬ್ಸೈಟ್ನಲ್ಲಿ ಅವರು ಏನೇನು ಕೊಡಬಹುದೋ ಅವೆಲ್ಲವನ್ನು ರಿಜಿಸ್ಟರ್ ಮಾಡಿಸಿಬಿಟ್ಟಿದ್ದಾರೆ. ಅದರಲ್ಲೂ ಆಸಕ್ತಿಕರವಾದ ವಿಷಯವೆಂದರೆ ಅವರು ನನಗೆ ಬರೆದಿರುವಂತಹ ಪತ್ರ ಬಹಳ ಇಂಟರೆಸ್ಟಿಂಗ್ ಆಗಿದೆ. ಅವರು ಬರೆಯುತ್ತಾರೆ, ನನಗೆ ಮುದ್ರಾಯಿಂದ ಹಣ ಲಭಿಸಿದೆ, ನನ್ನ ವ್ಯಾಪಾರ ಆರಂಭವಾಗಿದೆ, ಇಜೆಮ್ನಲ್ಲಿ ನಾನೇನು ಮಾರಬಹುದೋ ಅವೆಲ್ಲವನ್ನು ಸೂಚಿಸಿದ್ದೇನೆ ಮತ್ತು ನನಗೆ ಪ್ರಧಾನಮಂತ್ರಿಗಳ ಕಾರ್ಯಾಲಯದಿಂದ ಆದೇಶ ದೊರೆತಿದೆ. ಪಿ ಎಂ ಒ ಏನು ತರಿಸಿರಬಹುದೆಂದು ನನಗೂ ಹೊಸ ಸುದ್ದಿಯಾಗಿತ್ತು. PMO ನನ್ನಿಂದ 2 ಥರ್ಮಾಸ್ ಖರೀದಿಸಿದ್ದಾರೆಂದು ಬರೆದಿದ್ದಾರೆ. ಜೊತೆಗೆ 1600 ರೂಪಾಯಿಯ ಹಣ ಸಂದಾಯವಾಗಿದೆ. ಇದೇ ಎಂಪವರ್ಮೆಂಟ್. ಇದು ಆಂಟರ್ಪ್ರಿನರ್ಶಿಪ್ಗೆ ಪ್ರೋತ್ಸಾಹ ನೀಡುವ ಅವಕಾಶ. ಒಂದು ವೇಳೆ ಅರುಳ್ಮೋಳಿ ಅವರು ನನಗೆ ಪತ್ರ ಬರೆಯದೇ ಹೋಗಿದ್ದರೆ ಇಜೆಮ್ ವ್ಯವಸ್ಥೆಯಿಂದ ದೂರದಲ್ಲಿರುವ ಒಬ್ಬ ಗೃಹಿಣಿ ಚಿಕ್ಕ ಕೆಲಸ ಮಾಡುತ್ತಿದ್ದಾಳೆಂದು ಮತ್ತು ಅವರು ಮಾರಿದ ವಸ್ತುಗಳನ್ನು ಪ್ರಧಾನಮಂತ್ರಿಗಳ ಕಚೇರಿಯವರು ಖರೀದಿಸಬಹುದೆಂದು ನನಗೆ ತಿಳಿಯುತ್ತಿರಲಿಲ್ಲ. ಇದೇ ದೇಶದ ಶಕ್ತಿಯಾಗಿದೆ. ಇದರಲ್ಲಿ ಟ್ರಾನ್ಸ್ಪರೆನ್ಸಿ ಇದೆ, ಎಂಪವರ್ಮೆಂಟ್ ಇದೆ, ಜೊತೆಗೆ ಆಂಟರ್ಪ್ರಿನರ್ಶಿಪ್ ಸಹ ಇದೆ. ಗೌರ್ನಮೆಂಟ್ ಇ ಮಾರ್ಕೆಟ್ ಪ್ಲೇಸ್ ಜೆಮ್, ಯಾರು ಸರ್ಕಾರಕ್ಕೆ ಹೀಗೆ ತಮ್ಮ ವಸ್ತುಗಳನ್ನು ಮಾರಾಟ ಮಾಡಲು ಇಷ್ಟಪಡುತ್ತೀರೋ ಅವರು ಹೆಚ್ಚೆಚ್ಚು ಇದರಲ್ಲಿ ತೊಡಗಿಸಿಕೊಳ್ಳಿ. ಇದು ಮಿನಿಮಮ್ ಗವರ್ನಮೆಂಟ್ ಅಂಡ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ಗೆ ಒಂದು ಉತ್ತಮ ಉದಾಹರಣೆ ಮತ್ತು ಮಿನಿಮಮ್ ಪ್ರೈಸ್ ಹಾಗೂ ಮ್ಯಾಕ್ಸಿಮಮ್ ಈಸ್, ಎಫಿಷಿಯನ್ಸಿ ಅಂಡ್ ಟ್ರಾನ್ಸ್ಪರೆನ್ಸಿ ಎಂಬುದೇ ಇದರ ಗುರಿಯಾಗಿದೆ. ನನ್ನ ಪ್ರಿಯ ದೇಶ ಬಾಂಧವರೇ, ಒಂದೆಡೆ ನಾವು ನಮ್ಮ ಯೋಗ ಕುರಿತು ಹೆಮ್ಮೆ ಪಟ್ಟರೆ ಮತ್ತೊಂದೆಡೆ ನಾವು ಸ್ಪೇಸ್ ಸೈನ್ಸ್ ಮತ್ತು ಅದರಲ್ಲಿ ಮಾಡಿರುವಂತಹ ಸಾಧನೆಗಳ ಬಗ್ಗೆಯೂ ಅಷ್ಟೇ ಹೆಮ್ಮೆ ಪಡಬಹುದು. ಇದೇ ನಮ್ಮ ಭಾರತದ ವಿಶೇಷತೆಯಾಗಿದೆ. ನಮ್ಮ ಪಾದಗಳು ಯೋಗದಿಂದ ಕೂಡಿದ ಭೂಮಿಯ ಮೇಲಿದ್ದರೆ ನಮ್ಮ ಕನಸುಗಳು ದೂರ ದೂರದ ಆಕಾಶದಲ್ಲಿರುವ ಉತ್ತುಂಗಗಳನ್ನು ಮೀರುವಂಥದ್ದಾಗಿವೆ. ಇತ್ತೀಚೆಗೆ ಭಾರತ ಕ್ರೀಡೆಯಲ್ಲಿ ಮತ್ತು ವಿಜ್ಞಾನದಲ್ಲೂ ಬಹಳಷ್ಟು ಸಾಧನೆ ಮಾಡಿ ತೋರಿಸಿದೆ. ಇಂದು ಭಾರತ ಕೇವಲ ಭೂಮಿಯ ಮೇಲಷ್ಟೇ ಅಲ್ಲ, ಬಾಹ್ಯಾಕಾಶದಲ್ಲೂ ತನ್ನ ಬಾವುಟ ಹಾರಿಸುತ್ತಿದೆ. 2 ದಿನಗಳ ಹಿಂದೆಯಷ್ಟೇ ಇಸ್ರೋ ಕಾರ್ಟೋಸ್ಯಾಟ್ 2 ಸೀರೀಸ್ ಉಪಗ್ರಹದ ಜೊತೆಗೆ 30 ನ್ಯಾನೋ ಉಪಗ್ರಹಗಳನ್ನು ಲಾಂಚ್ ಮಾಡಿದೆ. ಈ ಉಪಗ್ರಹಗಳಲ್ಲಿ ಭಾರತವಷ್ಟೇ ಅಲ್ಲ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಬ್ರಿಟನ್, ಅಮೆರಿಕಾ ಸೇರಿದಂತೆ 14 ದೇಶಗಳ ಉಪಗ್ರಹಗಳನ್ನು ಭಾರತ ಉಡ್ಡಯನ ಮಾಡಿದೆ. ಈ ನ್ಯಾನೋ ಸ್ಯಾಟಲೈಟ್ ಅಭಿಯಾನದಿಂದ ವ್ಯವಸಾಯದ ಕ್ಷೇತ್ರದ ಕುರಿತು, ರೈತರ ಕೆಲಸದ ಕುರಿತು, ಪ್ರಾಕೃತಿಕ ವಿಕೋಪಗಳ ಕುರಿತು ತಿಳಿದುಕೊಳ್ಳಲು ನಮಗೆ ಸಾಕಷ್ಟು ಸಹಾಯವಾಗಿದೆ. ಕೆಲ ದಿನಗಳ ಹಿಂದೆ ನಡೆದಂತಹ ಈ ವಿಷಯ ನಮಗೆಲ್ಲರಿಗೂ ನೆನಪಿರಬಹುದು. ಇಸ್ರೋ GSAT-19 ಯಶಸ್ವಿಯಾಗಿ ಉಡ್ಡಯನ ಮಾಡಿತು. ಇಲ್ಲಿಯವರೆಗೆ ಭಾರತ ಮಾಡಿದಂತಹ ಉಪಗ್ರಹ ಉಡಾವಣೆಗಳಲ್ಲಿ ಇದು ಅತ್ಯಂತ ಭಾರವಾದ ಹೆವಿ ಸ್ಯಾಟಲೈಟ್ ಆಗಿದೆ. ನಮ್ಮ ಭಾರತದ ಮಾಧ್ಯಮಗಳು ಇದರ ಭಾರವನ್ನು ಆನೆಯ ಭಾರಕ್ಕೆ ಹೋಲಿಸಿದ್ದರು. ಅಂದರೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ನಮ್ಮ ಭಾರತದ ವಿಜ್ಞಾನಿಗಳು ಎಷ್ಟು ಮಹತ್ತರವಾದ ಸಾಧನೆ ಮಾಡಿದ್ದಾರೆಂದು ನೀವೇ ಊಹಿಸಿಕೊಳ್ಳಬಹುದು. June 19 ಮಾರ್ಸ್ ಮಿಷನ್ನ 1,000 ದಿನಗಳು ಪೂರ್ಣಗೊಂಡಿವೆ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಮಾರ್ಸ್ ಮಿಷನ್ನಲ್ಲಿ ನಾವು ಯಶಸ್ವಿಯಾಗಿ ಆರ್ಬಿಟ್ನಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿದ್ದೆವು. ಈ ಸಂಪೂರ್ಣ ಮಿಷನ್ 6 ತಿಂಗಳ ಅವಧಿಯದ್ದಾಗಿತ್ತು. ಅದರ ಲೈಫ್ 6 ತಿಂಗಳದ್ದಾಗಿತ್ತು. ಆದರೆ ನಮ್ಮ ವಿಜ್ಞಾನಿಗಳ ಪ್ರಯೋಗದ ಶಕ್ತಿಯಿಂದ ಇದು 6 ತಿಂಗಳ ಅವಧಿಯನ್ನು ಮೀರಿಸಿದ ವಿಷಯ ನನಗೆ ತುಂಬ ಸಂತೋಷ ನೀಡಿದೆ. 1,000 ದಿನಗಳ ನಂತರವೂ ಈ ನಮ್ಮ ಮಂಗಳಯಾನ ಮಿಷನ್ ಇನ್ನೂ ಯಶಸ್ವಿಯಾಗಿ ಮುಂದುವರೆದಿದೆ. ಚಿತ್ರಗಳನ್ನು ಕಳಿಸುತ್ತಲೇ ಇದೆ, ಮಾಹಿತಿಯನ್ನು ನೀಡುತ್ತಿದೆ, ಸೈಂಟಿಫಿಕ್ ಡಾಟಾ ಲಭಿಸುತ್ತಿದೆ. ಅಂದರೆ ಕಾಲಾವಧಿಯ ನಂತರವೂ ತನ್ನ ಆಯಸ್ಸಿಗಿಂತ ಹೆಚ್ಚು ಕೆಲಸ ನಿರ್ವಹಿಸುತ್ತಿದೆ. 1,000 ದಿನಗಳು ಪೂರ್ಣಗೊಳ್ಳುವುದು ನಮ್ಮ ವೈಜ್ಞಾನಿಕ ಯಾತ್ರೆಯಲ್ಲಿ, ನಮ್ಮ ಬಾಹ್ಯಾಕಾಶದ ಯಾತ್ರೆಯಲ್ಲಿ ಒಂದು ಮಹತ್ವಪೂರ್ಣ ಹೆಜ್ಜೆಯಾಗಿದೆ. ಇಂದಿನ ದಿನಗಳಲ್ಲಿ ಕ್ರೀಡೆಯಲ್ಲೂ ನಮ್ಮ ಯುವಜನತೆಯ ಒಲವು ಹೆಚ್ಚುತ್ತಾ ಸಾಗಿದೆ. ಇಂದು ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಯಲ್ಲೂ ನಮ್ಮ ಯುವಜನತೆಗೆ ತಮ್ಮ ಭವಿಷ್ಯ ಗೋಚರಿಸುತ್ತಿದೆ. ಹಾಗೆಯೇ ನಮ್ಮ ಕ್ರೀಡಾಳುಗಳಿಂದಾಗಿ, ಅವರ ಕೆಚ್ಚೆದೆಯಿಂದಾಗಿ, ಅವರ ಸಾಧನೆಯಿಂದಾಗಿ ದೇಶದ ಹೆಸರು ರಾರಾಜಿಸುತ್ತಿದೆ. ಇತ್ತೀಚೆಗೆ ಭಾರತದ ಬ್ಯಾಡ್ಮಿಂಟನ್ ಆಟಗಾರ ಕಿಡಂಬಿ ಶ್ರೀಕಾಂತ್ ಇಂಡೋನೇಷ್ಯಾ ಓಪನ್ಸ್ನಲ್ಲಿ ಗೆಲುವು ಸಾಧಿಸುವ ಮೂಲಕ ದೇಶದ ಗೌರವವನ್ನು ಹೆಚ್ಚಿಸಿದ್ದಾರೆ. ಈ ಸಾಧನೆಗಾಗಿ ನಾನು ಅವರಿಗೆ ಮತ್ತು ಅವರ ತರಬೇತುದಾರರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ನನಗೆ ಕೆಲ ದಿನಗಳ ಹಿಂದೆ ಅಥ್ಲೀಟ್ ಪಿಟಿ ಉಷಾ ಅವರ ಉಷಾ ಸ್ಕೂಲ್ ಆಫ್ ಅಥ್ಲೆಟಿಕ್ಸ್ನ ಸಿಂಥೆಟಿಕ್ ಟ್ರ್ಯಾಕ್ನ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಅವಕಾಶ ದೊರೆತಿತ್ತು. ನಾವು ಕ್ರೀಡೆಗೆ ಪ್ರೋತ್ಸಾಹ ನೀಡಿದಷ್ಟು ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ವೃದ್ಧಿಸುತ್ತದೆ. ಕ್ರೀಡೆ ವ್ಯಕ್ತಿತ್ವ ವಿಕಸನದಲ್ಲೂ ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ. ಓವರ್ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ನಲ್ಲಿ ಕ್ರೀಡೆಯ ಪಾತ್ರ ಹಿರಿದು. ದೇಶದಲ್ಲಿ ಪ್ರತಿಭೆಗೆ ಬರವಿಲ್ಲ. ನಮ್ಮ ಕುಟುಂಬದಲ್ಲಿ ಮಕ್ಕಳಿಗೆ ಕ್ರೀಡೆಯಲ್ಲಿ ಆಸಕ್ತಿ ಇದ್ದರೆ ಅವರಿಗೆ ಅವಕಾಶ ಕೊಡಲೇಬೇಕು. ಅವರನ್ನು ಮೈದಾನದಿಂದ ಹೊರತಂದು ಕೋಣೆಯಲ್ಲಿ ಕೂಡಿ ಹಾಕಿ ಪುಸ್ತಕಗಳ ಮುಂದೆ ಕೂರುವಂತೆ ಒತ್ತಾಯಿಸಬಾರದು. ಅವರು ಓದಲಿ, ಅದರಲ್ಲಿ ಮುಂದುವರಿಯುವುದಾದರೆ ಮುಂದುವರಿಯಲಿ, ಆದರೆ ಕ್ರೀಡೆಯಲ್ಲಿ ಅವನ ಸಾಮರ್ಥ್ಯವಿದ್ದರೆ, ಆಸಕ್ತಿ ಇದ್ದರೆ ಶಾಲೆ, ಕಾಲೇಜು, ಕುಟುಂಬ, ಸುತ್ತಮುತ್ತಲ ಜನರು ಎಲ್ಲರೂ ಅವನಿಗೆ ಬೆಂಬಲ ನೀಡಲೇಬೇಕು, ಪ್ರೋತ್ಸಾಹಿಸಬೇಕು. ಮುಂದಿನ ಒಲಿಂಪಿಕ್ಗಾಗಿ ಎಲ್ಲರೂ ಕನಸುಗಳನ್ನು ಹೆಣೆಯಬೇಕು. ನನ್ನ ಪ್ರಿಯ ದೇಶ ಬಾಂಧವರೇ, ಮಳೆಗಾಲ, ನಿರಂತರವಾಗಿ ಉತ್ಸವಗಳ ವಾತಾವರಣ, ಒಂದು ಥರದಲ್ಲಿ ಈ ಕಾಲಘಟ್ಟದ ಅನುಭವವೇ ಹೊಸತನದಿಂದ ತುಂಬಿರುತ್ತದೆ. ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭ ಹಾರೈಸುತ್ತೇನೆ. ಮುಂದಿನ ಮನದ ಮಾತಿನಲ್ಲಿ ಮತ್ತಷ್ಟು ಮಾತಾಡೋಣ. ನಮಸ್ಕಾರ.